ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் சாபான்மணி க்ரீவ விமோசனம் ஸ்வநாம க்ரஹணாதேவ நிரஸ்தக்ரஹ விக்ரஹம் வ்ருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த ஷய்யாய பூர்ண ஜான ரஸார்ணசே உத்துங்க வாக்தரங்காய மஸ்பதுக்தாப்தயே நம. குருமதுல குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்பூத கஷ்டம் அயமுகபத நிஷ்டம் மாம் பஜந்து பிரபன்னா. பூஜ்யாய ராகவேந்திராய சத்யதர்மரதாய ச பஜதாம் கல்பவிருட்சாய நமதாம் காமதேனவே. நீலாகராட்சிதானந்த லீலா கோபால பாலிதாம் வித்யா பயோநிதீம் வந்தே பிரம்ம வித்யா குரும் நம. பிரம்மச்சரிய ஹரிப்ரீதி சுவித்யா வாதசாரிணஹ இஷ்டதாம் கஷ்டஹக்ருன்னஹ வித்யாமான்யான் முனீன் நம. வாதிராஜ பதத்வந்த்வா வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷுதீர்த்த பிரசாதத்தஹ சர்வே காமா பவந்தேவா சமதோ பிம்பசன்னிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேமதீர்த்தம் வந்தேக்யபீஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயார்த்த குரும் பஜே. ஸ்ரீகுருப்போ நம. ஹரி ஓம். பிரயாண காலத்தில் ಅಂದರೆ ದೇಹತ್ಯಾಗ ಕಾಲದಲ್ಲಿ ಭಗವಂತನ ಗುಣಗಳ ಚಿಂತನೆ, ಅದನ್ನ ಸರ್ವೇಷು ಕಾಲೇಶು ಮಾಂ ಅನುಸ್ಮರ. ನಾವು ಬದುಕಿದಷ್ಟು ಕಾಲ ಭಗವಂತನ ಈ ಗುಣಗಳನ್ನು ನೆನೆಯತಾ ನೆನೆಯತಾ ಬಂದದ್ದೇ, ಆದರೆ ಕೊನೆ ಕಾಲದಲ್ಲಿ ಭಗವಂತನ ಈ ಗುಣಗಳ ನೆನಪು ನಮಗೆ ಬಂದೇ ಬರುತ್ತೆ. ಅದನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಪರಮಪುರುಷ ದಿವ್ಯ ಕವಿ ಪುರಾಣ ಅನುಶಾಸಿತಾರ ಇಷ್ಟು ಹೇಳಿದ ಮೇಲೆ ಅಣೋರಣೀಯ ಅಂಶಂ ಹೇಳುತ್ತಾರೆ. ಅತ್ಯಂತ ಅಣುಪ್ರಮಾಣ, ಈ ಸಾಮಾನ್ಯವಾಗಿ ಹೇಳುವುದು ಅಣೋರಣೀಯ ಮಹತೋ ಮಹೀಯಾನ್ ಅಂತ. ಭಗವಂತ ಸೂಕ್ಷ್ಮದಲ್ಲಿ ಅತ್ಯಂತ ಸೂಕ್ಷ್ಮ, ಸ್ಥೂಲದಲ್ಲಿ ಅತ್ಯಂತ ಸ್ಥೂಲ, ರೂಪ ಎರಡೂ ಭಗವಂತನದು, ಏಕಕಾಲದಲ್ಲಿ ಇದೆ ಅಂತ ಹೇಳುತ್ತಾರೆ. ಆದರೆ ಇಲ್ಲಿ ಅತ್ಯಂತ ಸ್ಥೂಲ ರೂಪದ ಉಲ್ಲೇಖ ಮಾಡದೆ ಸೂಕ್ಷ್ಮ ರೂಪದ ಮಾತ್ರ ಹೇಳಿದರು. ಅದು ಯಾವುದು ಅಂದರೆ ಜೀವರಾಶಿಗಳ ಹೃದಯದಲ್ಲಿರುವ ಬಿಂಬಮೂರ್ತಿ. ಅಣೋಹ ಅಣೀಯ ಅಂಶಂ, ಅಣುವಾದವ ಜೀವ ಅತ್ಯಂತ ಅಣು, ಅವನೊಳಗೆ ಅಣುವಾಗಿ ನಿಂತಿದ್ದಾನೆ. ಜೀವನ ಪರಿಮಾಣವೇ ಎಷ್ಟು ಅಂದರೆ ಕುದುರೆ ಬಾಲದ ಕೊಲೆಯ ಕೂದಲ ತುದಿ ಶತವಿಭಾಗದ ಗೈರು, ಅದರಲ್ಲೂ ಒಂದನು ಶತವಿಭಾಗದ ಗೈಯಲು ಎಣಿಪಿಹುದು ಅಣಿಪಿಹುದು ಜೀವ ಪರಮಾಣು, ಬಹಳ ಪರಮಾಣು ಜೀವ. ಅಂಥ ಜೀವನಿಗೆ ಕೈಕಾಲು, ಅವನ ಕೈಯ ಹೆಬ್ಬೆರಳು, ಆ ಹೆಬ್ಬೆರಳಿನ ಅಗ್ರ, ಆ ಅಗ್ರರಷ್ಟು ಗಾತ್ರದಿಂದ ಅವನ ಹೃದಯದಲ್ಲೇ ನಿಂತಿರುತ್ತಾನೆ ಭಗವಂತ. ಅದೆಷ್ಟು ಸೂಕ್ಷ್ಮ ರೂಪ ಅಂದ್ರು, ಅದಕ್ಕೆ ಅಣೋರಣೀಯ ಅಂಶಂ. ತುಂಬಾ ಸುಂದರವಾದ ಪ್ರಸಂಗ. ಏನು ಅಂದ್ರೆ ಯಾಕೆ ಸೂಕ್ಷ್ಮ ರೂಪದ ಕುರಿತು ಹೇಳಿದರು ಅಂದ್ರೆ, ನಮ್ಮ ಜೊತೆಗೆ ಅನಾದಿ ಕಾಲದಿಂದ ಇದ್ದ ರೂಪ ಇದು, ಈಗಲೂ ಇರುವಂತಹ ರೂಪ ಇದು, ಮುಂದೆ ಅನಂತ ಕಾಲದವರೆಗೆ ಮೋಕ್ಷದಲ್ಲೂ ಕೂಡ ನಮ್ಮ ಜೊತೆಗೆ ಇರತಕ್ಕಂತಹ ರೂಪ ಇದು. ಇದು ಮಾತ್ರ, ಮಿಕ್ಕ ಎಲ್ಲಾ ಭಗವದ್ ರೂಪಗಳು ತಮ್ಮ ತಾಕತ್ತನ್ನ ತೋರಿ ಆ ತಾಕತ್ತನ್ನ ನಮ್ಮ ಹೃದಯದಲ್ಲಿರುವಂತಹ ಈ ಸೂಕ್ಷ್ಮ ರೂಪದಲ್ಲಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲವೂ ದೂರ ಸರದರೆ ಅಂತ ತಾಕತ್ತಿರುವವ ನಾನು ಅಂತ ತನ್ನ ರೂಪಗಳ ಮೂಲಕ ತನ್ನ ತಾಕತ್ತನ್ನೇ ಪರಿಚಯ ಮಾಡಿಕೊಟ್ಟ ಸ್ವಾಮಿ ಚಿಕ್ಕ ರೂಪದವ ನಮ್ಮೊಳಗೆ ಸದಾ ನಿಂತಿರ್ತಾನೆ. ನಮಗಾಗಿ ಯಾವಾಗ್ಲೂ ಇರುವಂತಹ ಅಪರೂಪದ ರೂಪ ಬಿಂಬಮೂರ್ತಿ, ಅವನನ್ನೇ ಅಣೋಹ ಅಣೀಯಾಂಸಂ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಸರ್ವಸ್ಯ ಧಾತಾರಂ, ಸರ್ವಸ್ಯ ಅಂದ್ರೆ ಚರಾಚರಕ್ಕ ವಿಶ್ವಸ್ಯ ಧಾತಾರಂ, ಧಾರಣ ಪೋಷಣ ಕರ್ತಾರಂ. ಭಗವಂತ ಇಡೀ ಜಗತ್ತನ್ನ ಧಾರಣೆ ಮಾಡಿದವ, ಇಡೀ ಜಗತ್ತನ್ನ ಪೋಷಣೆ ಮಾಡುವಂಥವ. ಅರ್ಥ ಆಗಿ ಆಗದಂತೆ ಇರುತ್ತೆ. ಎಲ್ಲರನ್ನ ಹೊತ್ತಿದ್ದಾನೆ, ಎಲ್ಲರ ಭಾರವನ್ನ ಹೊತ್ತಿದ್ದಾನೆ, ಎಲ್ಲರಿಗೂ ಅನ್ನವನ್ನ ಕೊಡತಾ ಇದ್ದಾನೆ. ನಾವು ನಮ್ಮನೆಯಲ್ಲಿ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲರೂ ನೋಡ್ಕೊಳ್ತಾ ಇರ್ತೀವಲ್ಲ, ಅವರ ಭಾರವನ್ನು ಹೊರೆಯೋದು, ಬೇಕಾದೆಲ್ಲ ಕೊಟ್ಟು ಅವ್ರಿಗೆ ಮಾಡೋದು. ಇಷ್ಟೇನಾ ಅಂದ್ರೆ ಇಲ್ಲ, ಇನ್ನ ಒಳಗೆ ಕೂತಿದೆ ಏನದು. ಈ ಜೀವ ಅತ್ಯಂತ ಪರಮಾಣು ಅಂತ ಈಗ ಪರಿಚಯ ಮಾಡಿಕೊಡ್ತು. ಅಂತ ಜೀವ ಈ ಶರೀರದ ಮಧ್ಯೆ ಇರುವ ಅಷ್ಟದಳದ ಹೃದಯ ಕಮಲ, ಆ ಹೃದಯ ಕಮಲದೊಳಗೆ ಕೂತಿರುತ್ತಾನೆ. ಅಂತ ಜೀವ ಈ ಶರೀರದ ತಲೆ ಮೇಲಿನ ಕೂದಲಿನ ಸಾವಿರ ಭಾಗವೂ ಇರಲ್ಲ. ಅಂಥವ ಈ ಇಡೀ ಶರೀರವನ್ನ ಹೊತ್ತು ತಿರುಗೋರು ಹೇಗೆ? ಇಡೀ ಜಗತ್ತಿನಲ್ಲಿ 14 ಲೋಕಗಳಲ್ಲಿ ಎಲ್ಲಾ ಜೀವರಾಶಿಗಳು ತಮ್ಮ ತಮ್ಮ ಶರೀರವನ್ನ, ತಮಕ್ಕಿಂತ ಕೋಟಿ ಪಟ್ಟು ಹೆಚ್ಚಾಗಿರುವಂತಹ ಶರೀರವನ್ನ ಹೊತ್ತು ತಿರುಗಾಡೋದು ಹೇಗೆ ಅಂದಾಗ, ಧಾರಣ ಕರ್ತಾರಂ ಪೋಷಣ ಕರ್ತಾರಂ ಅಂತ ಹೇಳ್ತಾರೆ. ಧಾರಣಾದಿಗಳು ಅಂದರೆ ಅವರ ಶರೀರದ ಸುತ್ತೂ ಭಗವಂತ ತಾನೇ ನಿಲ್ಲುತ್ತಾನೆ. ಎಲ್ಲರ ಶರೀರದ ಸುತ್ತೂ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಪ್ರತಿಯೊಬ್ಬರಲ್ಲಿ ನಿಂತಿದ್ದಾನೆ. ಅವರವರಿಗೆ ಆಲೋಚನೆ ಕೊಡುತ್ತಾನೆ. ಶರೀರವನ್ನ ಹೊತ್ತು ಮಲಗಿಸ್ತಾನೆ, ಕೂಡಿಸ್ತಾನೆ, ತಿರುಗಿಸ್ತಾನೆ, ಊಟ ಮಾಡಿಸ್ತಾನೆ, ಎಲ್ಲವೂ ಮಾಡುತ್ತಾ ಇದ್ದಾನೆ. ಇಂಥ ಅಪರೂಪದ ರೂಪದ ಪರಿಚಯವೇ ಧಾರಣಕರ್ತ, ನಮ್ಮನ್ನ ಹೊತ್ತು ತಿರುಗುವಂಥವ. ಅದಕ್ಕೆ ಭಗವಂತನನ್ನ ಭರ್ಗ ಅಂತ ಕರೀತಾರೆ. ಭರ್ಗ ಅಂದ್ರೆ ಭರಣ ಗಮನಶೀಲ, ಎಲ್ಲರನ್ನ ಹೊತ್ತು ತಿರುಗುವಂಥವ ಅಂತ ಪರಿಚಯ ಮಾಡಿಕೊಟ್ರೆ, ಇನ್ನ ಪೋಷಣಕರ್ತ ಅಂದರೆ ಈ ಶರೀರದಲ್ಲಿ ಇಟ್ಟ ಜೀವನಿಗೆ ಭಗವಂತ ಸುತ್ತಿರುವ ಅನೇಕ ಜನರಲ್ಲಿ ತಾನೇ ಇದ್ದುಕೊಂಡು, ಇವನಿಗೆ ಸಂಬಂಧಪಟ್ಟ ಜನರಲ್ಲಿ ತಾನೇ ಇದ್ದು ಅವನಿಗೆ ಅನ್ನವನ್ನ ಕೊಡತಾ ಭಗವಂತ ತಾನೇ ಬರ್ತಾ ಇದ್ದಾನೆ. ಅದರಿಂದ ಅಷ್ಟು ಮಾತ್ರ ಅಲ್ಲ, ಉಂಡ ಅನ್ನ ಉಣಬೇಕಾದರೂ ಒಳಗಿರುವ ಜೀವನಿಗೆ ಬಯಕೆ ಕೊಟ್ಟು ಭಗವಂತನೇ ಆ ಅನ್ನವನ್ನ ಕೈಯಲ್ಲಿ ಕೈಯಿಟ್ಟು ತೆಗೆದು ಬಾಯಲ್ಲಿ ಹಾಕಿ ಅಗೆದು ಅಗೆಸಿ ಒಳಗೆ ಚೆನ್ನಾಗಿ ನುಂಗುವಂತೆ ಮಾಡಿ ಶರೀರಕ್ಕೆ ತಾಕತ್ತು ಪೋಷಣವನ್ನ ಮಾಡತಕ್ಕಂಥವ ಇವನೇ. ಅದಕ್ಕೆ ಧಾತಾರಂ ಅಂದ್ರೆ ಧಾರಣ ಪೋಷಣ ಕರ್ತಾರಂ. ಇನ್ನ ಅಚಿಂತ್ಯರೂಪಂ ಅಂತ ಹೇಳಿದರೆ ಗೊತ್ತೇ ಆಗಲ್ಲ ಇವ. ಇವಾಗಂದ್ರು ದೇವರು ಗೊತ್ತೇ ಆಗಲ್ಲ ಅಂದ್ರೆ ದೇವನ ತಿಳ್ಕೊಳ್ಳೋದು ಹೇಗೆ? ಸಾಕಲ್ಯೇನ ಮನೋ ಅವಿಷಯಂ, ಪೂರ್ಣವಾಗಿ ಗೊತ್ತಾಗಲ್ಲ ಅಂತ ಅರ್ಥ ಅಷ್ಟೇ ಹೊರತು ಗೊತ್ತೇ ಆಗಲ್ಲ ಅಂತ ಅರ್ಥ ಅಲ್ಲ. ಕೆಲವರು ಅಪಾರ್ಥ ಮಾಡಿಕೊಂಡು ವೇದದ ಗೀತೆಯ ಮಾತುಗಳನ್ನ, ಭಗವಂತ ಮನಸ್ಸಿಗೂ ವಾಕಿಗೂ ಎಟಕಲ್ಲ, ವಾಕಿಗೆ ಎಟಕಲ್ಲ, ಅದರಿಂದ ವೇದ ಹೇಳಲಿಕ್ಕಾಗಲ್ಲ, ಇವನನ್ನ ಯಾರು ಏನು ಏನು ಅಂತ ಹೇಳಲಿಕ್ಕಾಗಲ್ಲ ಅಂತ ಹೇಳಿದರೆ, ಅವಾಗ ಆ ವ್ಯಾಖ್ಯಾನಕಾರರನ್ನ ಮಧ್ವರಾಯರು ಕೇಳುತ್ತಾರೆ, ಅಲ್ಲಯ್ಯ ದೇವರನ್ನ ಏನು ದೇವರ ಕುರಿತು ಏನು ಹೇಳಲಿಕ್ಕಾಗಲ್ಲ? ಹೌದು, ಮಾತು ದೇವರನ್ನ ವಿವರಿಸಲಿಕ್ಕೆ ಆಗಲ್ಲ ಅಂದ್ರು. ಹೌದಾ ಅಂದ್ರೆ ಇಷ್ಟು ಹೇಳಬಹುದಾ ಅಂದ್ರು? ಏನು ಮಾತಿಗೆ ಎಟಕದವಾ ಅಂತ ಹೇಳಬಹುದಾ ದೇವರನ್ನ? ಹಾ ಹೇಳಬಹುದು. ಮತ್ತೆ ದೇವರ ಕುರಿತು ಹೇಳಿ ಆಯ್ತಲ್ಲ ಮಾತಿಂದ. ಮಾತಿಗೆ ಎಟಕದವಾ ಅಂತ ಮಾತಿಂದಲೇನೆ ದೇವರ ಕುರಿತು ಹೇಳಿ ಆಯ್ತಲ್ಲ, ಮತ್ತೆ ಮಾತಿಗೆ ಎಟಕಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅವಾಗ ಹೇಳಿದ್ರು ಹಾಗಾದ ಅರ್ಥ ಏನು? ಮಾತಿಗೆ ಎಟಕಲ್ಲ ಅಂತ ಉಂಟಲ್ಲ ವೇದದಲ್ಲಿ, ಅಂದ್ರೆ ಪೂರ್ಣವಾಗಿ ಮಾತಿಗೆ ಎಟಕಲ್ಲ, ಪೂರ್ಣವಾಗಿ ಎಟಕದವ. ದೇವರ ಕುರಿತು ಪೂರ್ಣವಾಗಿ ತಿಳಿಯದೆ ಹೋಗುವಷ್ಟು ಏನಿದೆ ಅಂದ್ರೆ, ನಾವೇ ನೋಡಿ ಬೆಲ್ಲ ಮುಂದಿಟ್ಟರೆ ಬಾಯಿದವರು ಶಬ್ದ ಸಿಹಿ, ಸಕ್ಕರೆ ಬಾಯಿಯಲ್ಲಿ ಹಾಕೊಂಡ್ರೆ ಸಿಹಿ, ಜೇನು ಸಿಹಿ, ಬಾಳೆಹಣ್ಣು ಸಿಹಿ, ಹೌದಾ? ಎಲ್ಲವೂ ಸಿಹಿ 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 ಅಂತ ಉತ್ತರ. ಆದರೆ ಒಂದು ಪ್ರಶ್ನೆ ಕೇಳಿದರೆ ಎಲ್ಲ ಒಂದೇ ರೀತಿಯಾದ ಸಿಹಿಯೋ? ಇಲ್ಲ, ಬೇರೆ ಬೇರೆ ಬೇರೆ. ಹೇಗೆ ಬೇರೆ ಬಾಯಿಂದ ಹೇಳಿ? ಆಗಲ್ಲ. ಇದು ಇದು ಸಿಹಿ, ಇದು ಸಿಹಿ, ಇದು ಸಿಹಿ ಅಂತ ಹೇಳಬಹುದು. ಈ ಸಿಹಿ ಆ ಸಿಹಿ ಬೇರೆ ಎಂಬುದು ಮಾತಿಗೆ ಟಕ್ಕುತ್ತಾ ಇಲ್ಲ. ಒಂದು ಸಿಹಿಯೇ ಮಾತಿಗೆ ಟಕದಿರುವಾಗ ದೇವರ ಟಕ್ತಾನ, ದೇವರು ಮಾತಿಗೆ. ಆದರೆ ಸಿಹಿ ಎಂಬುದು ಎಷ್ಟು ಎಟಕ್ತಾ ಇದೆ? ಸಿಹಿ ಅಂತ ಎಟಕ್ತಾ ಇದೆ ಮಾತಿಗೆ. ಅದು ಕಹಿಯೋ ಸಿಹಿಯೋ ಅಂದ್ರೆ ಸಿಹಿ ಎಟಕ್ತಾ ಇದೆ, ಬೇರೆ ತರಹದ ಸಿಹಿ ಅಂತ ಎಟಕ್ತಾ ಇದೆ. ಆ ಬೇರೆ ಎಂಬುದು ಹೇಳಲಿಕ್ಕಾಗ್ತಾ ಇಲ್ಲ. ಹಾಗೆ ಭಗವಂತನ ಕುರಿತು ಮಾತು ಇಂಥವ ಅಂತ ಚೂರು ಪರಿಚಯ ಮಾಡಿಕೊಡುತ್ತೆ, ಪೂರ್ಣವಾಗಿ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಆದ್ದರಿಂದ ಅಚಿಂತ್ಯ ರೂಪಂ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಆದಿತ್ಯವರ್ಣಂ, ಇನ್ನ ಇದೆ ಎಂಥವ ರವಿಪ್ರಭ, ಸೂರ್ಯನಂತೆ ಹೊಳೆಯುವಂಥವ. ಬಂಗಾರದ ವರ್ಣದಲ್ಲಿರ್ತಾನೆ ಭಗವಂತ, ಸೂರ್ಯ ವರ್ಣದಲ್ಲಿದ್ದಾನೆ. ಅಂತಹ ಸ್ವಾಮಿ ಹೊಳೆಯುತ್ತಾ ಇದ್ದಾನೆ. ಸಾಮಾನ್ಯವಾಗಿ ಬೆಳಿಗ್ಗೆದ್ದು ಗಾಯತ್ರಿ ಮಂತ್ರ ಮಾಡ ಕರಕಧೇ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಅಂದಾಗ, ಆ ಸವಿತ್ರ ಮಂಡಲ ಕೆಂಬಣ್ಣದಲ್ಲಿದ್ದರೆ ಆ ದೇವರು ಕೆಂಬಣ್ಣದಲ್ಲಿದ್ದಾರೆ. ಆ ಚಿಂತನೆ ಮಾಡಲಿಕ್ಕೆ ಹೋದರೆ ಮಂಡಲ ಹೇಗಿರುತ್ತೋ ಹಾಗೆ ದೇವರಿದ್ದಾರೆ ಅಂತ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಎಡವತ್ತೀವಿ ನಾವು. ಉದ್ಯದ ಪುರೋದ್ಯದ ಆದಿತ್ಯವರ್ಣ, ಉದಯಿಸುವ ಸೂರ್ಯನ ಬಣ್ಣದಂತೆ ಈತನ ಬಣ್ಣ ಅಂತ ಹೇಳುತ್ತಾರೆ. ಅವಾಗ ಸೂರ್ಯನ ಬಣ್ಣವನ್ನೇ ದೇವರಿಗೆ ಬಳದು ಬಿಡುತ್ತೇವೆ ನಾವು. ಸೂರ್ಯನಿಗೆ ಇರುವ ಬಣ್ಣ ಪ್ರಕೃತಿಗೆ ಸಂಬಂಧಪಟ್ಟ ಬಣ್ಣ, ಆದರೆ ಭಗವಂತನ ಬಣ್ಣ ಅಪ್ರಾಕೃತವಾದ ಬಣ್ಣ. ಆದ್ದರಿಂದ ಭಗವಂತ ಅಪ್ರಾಕೃತವಾದ ಕೆಂಬಣ್ಣದಿಂದ ಕೂಡಿದ್ದಾನೆ, ಇಂಥ ಬಣ್ಣ ಅಲ್ಲ ಎಂಬ ಎಚ್ಚರ ಬರಬೇಕು. ಅದನ್ನು ಹೇಳುತ್ತಾರೆ ಆದಿತ್ಯವರ್ಣಂ ತಮಸ ಪರಸ್ತಾದ್. ಇನ್ನು ಹೇಳ್ತಾ ಇದ್ದಾರೆ ತಮಸ ಪರಸ್ತಾದ್, ಪ್ರಕೃತಿ ಮೃತ್ಯು ಈ ಎರಡರಿಂದ ಕೂಡ ಭಗವಂತ ವಿಶೇಷವಾಗಿ ಅಲ್ಲಿ ತದುವಯ ಅಸ್ಪಷ್ಟತ್ವೇನ ಸ್ಥಿತಂ, ಅದನ್ನು ಮೀರಿ ನಿಂತವ. ಅಂದರೆ ತಮಸ್ಸು ಅಂದರೆ ಕತ್ತಲು ಅಥವಾ ಪ್ರಕೃತಿ ಅಥವಾ ಮೃತ್ಯು, ಈ ಮೃತ್ಯುವನ್ನು ಮೀರಿ ನಿಂತವ ಅಂದರೆ ಅದನ್ನು ನಿಯಾಮಕನಾಗಿ ನಿಂತವ. ಇದೆಲ್ಲ ಏನು ದೇವರ ಪರಿಚಯ? ಎಂಥ ದೇವರ? ನಮ್ಮ ಹೃದಯದಲ್ಲಿರುವ ದೇವರ ಪರಿಚಯ. ಇವನನ್ನು ಚಿಂತನೆ ಮಾಡಲೇಬೇಕು. ಯಾವಾಗ? ಯಾವಾಗ್ಲೂ ಚಿಂತನೆ ಮಾಡಿ. ಎಷ್ಟು ಕಾಲ ಮಾಡಬೇಕು? ಉಸಿರಾಡುವಷ್ಟು ಕಾಲ ಸಾಕು. ಒಂದು ಎಷ್ಟು ಕಾಲ ಉಸಿರಾಡುತ್ತಾ ಇರುತ್ತೆ ಅಷ್ಟು ಕಾಲ ಮಾತ್ರ ಚಿಂತನೆ ಮಾಡಿದರೆ ಸಾಕು, ಸದಾಕಾಲ. ಅದಕ್ಕೆ ಹೇಳ್ತಾರೆ ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ, ನನ್ನ ಮಾತನ್ನು ನೆನಪಿಟ್ಟುಕೊಂಡು ಅದನ್ನು ಅನುಸರಿಸಿ ನನ್ನನ್ನು ನೆನೆ. ಇನ್ನ ಹೇಳ್ತಾನೆ ಪ್ರಯಾಣ ಕಾಲೇ ಮನಸ ಅಚಲೇನ ಭಕ್ತ್ಯಾ ಯುಕ್ತ ಯೋಗ ಬಲೇನ ಚೈವ ಭ್ರುವೋರ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಇಲ್ಲಿ ಹೇಳ್ತಾರೆ ಪ್ರಯಾಣ ಕಾಲದಲ್ಲಿ ಅಂದರೆ ಪ್ರಾಣತ್ಯಾಗ ಕಾಲದಲ್ಲಿ ಚಿಂತನೆ ಮಾಡಬೇಕಾದ ಕ್ರಮವನ್ನು ಹೇಳಿಕೊಟ್ರು. ಮನಸ ಅಚಲೇನ ಭಕ್ತ್ಯ, ಮನಸ್ಸು ಚಂಚಲವಾಗಿರಬಾರದು, ಭಕ್ತಿಯು ಚಂಚಲವಾಗಿರಬಾರದು. ಅಚಂಚಲವಾದ ಭಕ್ತಿಯಿಂದ ಕೂಡಿಕೊಂಡ ಮನಸ್ಸನ್ನ ವಿಶೇಷವಾಗಿ ಯೋಗ ಬಲೇನ ಚೈವ, ಪ್ರಾಣಾಯಾಮ ಯೋಗಾಭ್ಯಾಸವನ್ನ ಮಾಡಿ ಆ ಯೋಗ ಬಲದಿಂದ ಕಳಗಿರತಕ್ಕಂಥ ಅಪಾನವಾಯುವನ್ನ ಪ್ರಾಣವಾಯುವಿಗೆ ಸೇರಿಸಿ ಎರಡನ್ನೂ ಕೂಡ ಭ್ರುವೋರ ಮಧ್ಯೆ ಪ್ರಾಣನಾವೇಶ ಸಮ್ಯಕ್, ಪ್ರಾಣವನ್ನ ವಾಯುವನ್ನ ಭ್ರೂ ಮಧ್ಯದಲ್ಲಿ ತರಬೇಕಂತೆ. ಇದೆಲ್ಲ ನಾವು ಕೇಳ್ತೇವೆ, ಸಿಲೆಬಸ್ ಇದೆ ಅಂತ ಗೊತ್ತಾಗತ್ತೆ. ಅಂಥ ಸಾಧನೆ ಮಾಡಿದ ಗುರುಗಳು ನಮಗೆ ಮಾರ್ಗದರ್ಶನ ಮಾಡಬೇಕು. ಭೃಗೋನ ಮಧ್ಯೆ ಪ್ರಾಣಂ ಆವೇಶ ಸಮ್ಯಕ್, ಇನ್ನೊಂದು ಹೇಳುತ್ತಾರೆ ಎರಡು ಹುಬ್ಬುಗಳ ಮಧ್ಯ ವಾಯುದೇವರನ್ನು ಚಿಂತನೆ ಮಾಡುತ್ತಾ ಅಲ್ಲಿ ಭಗವಂತನನ್ನು ಚಿಂತನೆ ಮಾಡಿ ಸತಂ ಪರಂ ಪುರುಷನ ಉಪಯುತಿ ದಿವ್ಯಂ. ಅಂಥ ಭಗವಂತ ಹೇಳ್ತಾ ಇದ್ದಾರೆ ನಮ್ಮ ರಾಘವೇಂದ್ರ ಸಾರ್ವಭೌಮರು ಇದು ಯೋಗ ವಲಯನೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯುತ್ತೇತದ ವಾಯುಜಯಾದಿ ಮಾತ್ರ ಸಾಧಾರಣ. ಇದು ವಾಯುವನ್ನ ಪ್ರಾಣಾಯಾಮ ಮಾಡಿ ಚೆನ್ನಾಗಿ ಗಾಳಿಯನ್ನ ವಾಯುವನ್ನ ಗೆದ್ದವರಿಗೆ ಮಾತ್ರ ಇದಾಗತ್ತೆ ಅಷ್ಟೇ ಹೊರತು, ನಟು ಉಚ್ಚತ್ರ ವಿಷ ಸರ್ವಶ ಸಾಧಾರಣ, ಪ್ರಾಣ ಬಿಡುವಂತಹ ಎಲ್ಲರಿಗೂ ಸಾಧ್ಯವಿಲ್ಲ. ಉಚ್ಚಕ್ರಮಿಷೋ ಸರ್ವಸ್ವ ಸಾಧಾರಣ. ಇನ್ನ ವಾಯು ಜಯಹೀನಾಂ ಜ್ಞಾನ ಭಕ್ತಿ ವೈರಾಗ್ಯ ಪೂರ್ತೈವ ಮುಕ್ತಿ ಸಿದ್ಧೇ. ನಮಗೆ ವಾಯು ಜಯ ಇಲ್ಲಪ್ಪ, ಪ್ರಾಣಾಯಾಮ ಮಾಡಲಿಲ್ಲ, ನಮಗೆ ಬರಲ್ವಾ ಎಂದು ಹೇಳ್ತಾರೆ. ಇಲ್ಲ, ಜ್ಞಾನ ಭಕ್ತಿ ವೈರಾಗ್ಯ ಪೂರ್ಣವಾಗಿದ್ದರೆ ಅದರಿಂದಲೇನೆ ಮುಕ್ತಿ ಬಂದು ಬಿಡುತ್ತೆ, ಚಿಂತೆ ಮಾಡಬೇಡಿ ಅಂತಲೂ ಹೇಳ್ತಾರೆ. ಹಾಗಾದರೆ ವಾಯುವನ್ನ ತಂದು ಭ್ರೂಮಧ್ಯದಲ್ಲಿ ನಿಲ್ಲಿಸೋದು ಯೋಗ ಪದ್ಧತಿ. ಇನ್ನೊಂದ್ಯಾವುದು ಅಂದ್ರೆ ವಾಯುದೇವರನ್ನ ಭ್ರೂಮಧ್ಯದಲ್ಲಿ ಚಿಂತಿಸಿ ಅಲ್ಲಿ ಭಗವಂತನ ಚಿಂತನೆ ಮಾಡೋದು. ವಿಶೇಷವಾಗಿ ಹರಿ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಭಗವಂತನ ಚಿಂತನೆ ಮಾಡುವುದು ಇನ್ನೊಂದು ಪದ್ಧತಿ. ಹೇಳುತ್ತಾರೆ ವಾಯು ಜಯಾದಿ ಮತ ಅಂತೂ ಈಠ ಜ್ಞಾನಾದಿ ಅಸಂಪೂರ್ತಾವಪಿ ವಾಯು ಜಯಾದೌ ನಿಪುಣಾನ ತತ್ ಬಲಾದೇವ ಅಲ್ಪ ಮುಕ್ತಿ ಕಿಂಚಿತ್ ಶೀಘ್ರಂಚ ಭವನ್ ಭವತಿ ಇತಿ ವಿಶೇಷ. ವಾಯುಜಯ ಇದ್ದವರಿಗೂ ಮುಕ್ತಿ ಆಗ್ತಾ ಇದೆ, ವಾಯುಜಯ ಇಲ್ಲದವರಿಗೂ ಮುಕ್ತಿ ಆಗ್ತಾ ಇದೆ. ಮತ್ತ್ಯಾಕೆ ಒಣ ಪ್ರಾಣಾಯಾಮ ಒದ್ದಾಡಬೇಕು ಅಂದ್ರೆ ಹೇಳುತ್ತಾರೆ ವಾಯುಜಯ ಇಲ್ಲದವರಿಗಿಂತ ವಾಯುಜಯ ಇದ್ದವರಿಗೆ ಏನು ಜ್ಞಾನ ಭಕ್ತಾದಿಗಳು ಪೂರ್ಣ ಚೂರು ಇಲ್ಲದಿದ್ದರೂ ವಿಶೇಷವಾಗಿ ಆ ಬಲದಿಂದ ಬೇಗ ಮುಕ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಯೋಗ ಬಲದಿಂದ ಪೂರ್ಣ ಆಗಿ ಬಿಡುತ್ತೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು, ಅದರಿಂದ ಶೀಘ್ರವಾಗಿ ಮೋಕ್ಷ ಬರುತ್ತವರಿಗೆ ಇದು ವಿಶೇಷ. ವಾಯುಜಯ ಇದ್ದವರಿಗೂ ವಾಯುಜಯ ಇಲ್ಲದವರಿಗೂ ವ್ಯತ್ಯಾಸ ಅಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಯದಕ್ಷರಂ ವೇದ ವಿರಹ ವದಂತಿ ವಿಶಂತಿ ಯದ್ಗತಯೋ ವೀತರಾಗ ಯದಿಚ್ಛಂತಹ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೀ. ಯಾರು ಯತಿಗಳೆಲ್ಲರೂ ಕೂಡ ವೀತರಾಗ ಎಲ್ಲ ರೀತಿಯಾದ ಅಭಿಮಾನಗಳನ್ನು ತೊರೆದು ಬೇಡದ್ದನ್ನೆಲ್ಲ ಬಿಟ್ಟು ಯದಕ್ಷರಂ ವೇದ ವಿರಹ ವದಂತಿ ವಿಶಂತಿ ಯಾವ ನಾಶರಹಿತವಾದ ಭಗವಂತನನ್ನ ಕುರಿತು ಸದಾ ವದಂತಿ ಹೇಳತ ಅವನನ್ನೇ ವಿಶಂತಿ ಅವನನ್ನೇ ಪ್ರವೇಶ ಮಾಡುತ್ತಾರೋ ಅಂತ ಭಗವಂತನನ್ನ ಯದಿಚ್ಛಂತಹ ಬ್ರಹ್ಮಚರ್ಯಂ ಚರಂತಿ ಯಾವ ಭಗವಂತನನ್ನ ಇಚ್ಛಾ ಪಡತಾ ಇಡೀ ಜೀವನದಲ್ಲಿ ಸುಖವನ್ನ ತೊರೆದು ನಿಲ್ಲುತ್ತಾರೋ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ ಅಂಥ ಭಗವಂತನ ಆ ಮೋಕ್ಷ ಸ್ವರೂಪವನ್ನ ನಿನಗೆ ಸಂಗ್ರಹವಾಗಿ ತಿಳಿಸಿಕೊಡುತ್ತೇನೆ ಅಂತ ಕೃಷ್ಣ ಪರಿಚಯ ಮಾಡಿಕೊಡುತ್ತಾ ಬರ್ತಾ ಇದ್ದಾನೆ. ಹೇಳುತ್ತಾರೆ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಚ ಮೂರ್ಧನಿ ಆದಾಯ ಆತ್ಮನಃ ಪ್ರಾಣಂ ಆಶ್ರಿತ ಯೋಗಧಾರಣ. ಯೋಗವನ್ನ ವಿಶೇಷವಾಗಿ ಧಾರಣೆ ಮಾಡಬೇಕಯ್ಯ, ನವದ್ವಾರಗಳನ್ನು ನಿಗ್ರಹ ಮಾಡಿ ನವದ್ವಾರ ಸರ್ವದ್ವಾರಾಣಿ ಅಂದರೆ ನವದ್ವಾರಗಳನ್ನು ನಿಗ್ರಹ ಮಾಡಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಮನಸ್ಸು ಹೃದಯದಲ್ಲಿ ಕಟ್ಟಿಹಾಕಿ ಮೂರ್ಧನ್ಯಾದಾಯ ಆತ್ಮನ ಪ್ರಾಣಂ ವಿಶೇಷವಾಗಿ ಶಿರಸ್ಸಿಗೆ ಪ್ರಾಣವನ್ನು ತಂದು ಭಗವಂತನ ಚಿಂತನೆ ಮಾಡತಾ ಇರಬೇಕು ಯೋಗಿಯಾದವ ಅಂತ ಪರಿಚಯವನ್ನು ಮಾಡಿಕೊಡತಾ ಇದ್ದಾನೆ ಕೃಷ್ಣ. ಆ ಸ್ಥಿತಿಯಲ್ಲಿ ಅಖಂಡವಾದ ಯೋಗ ಧಾರಣವನ್ನ ಅಂದರೆ ಭಗವಂತನನ್ನ ಎಡಬಿಡದೆ ನೆನೆಯುವಂತಹ ಯೋಗ ಧಾರಣವನ್ನು ಮಾಡುತ್ತಾ ಇರಬೇಕು. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತಜನ್ ದೇಹಂ ಸಯಾತಿ ಪರಮಾಂಗತಿ. ಯಾರಾದರೆ ಓಂ ಅಂತ ಓಂಕಾರವನ್ನು ಚೆನ್ನಾಗಿ ಉಚ್ಚಾರ ಮಾಡುತ್ತಾ ಬ್ರಹ್ಮ ವ್ಯಾಹರಂತಂ ಅನುಸ್ಮರನ್ ಅಂದರೆ ಭಗವಂತನ ಹೆಸರಾದ ಬ್ರಹ್ಮ ಓಂಕಾರವನ್ನ ಭಗವಂತನನ್ನೇ ತಿಳಿಸಿಕೊಡುವಂತಹ ಓಂಕಾರವನ್ನ ಚೆನ್ನಾಗಿ ವ್ಯಾಹರಂ ಉಚ್ಚಾರ ಮಾಡುತ್ತಾ ಮಾಂ ಅನುಸ್ಮರಂ ಭಗವಂತನನ್ನೇ ಚೆನ್ನಾಗಿ ಚಿಂತನೆ ಮಾಡುತ್ತಾ ಯಹ್ ಪ್ರಯಾತಿ ತ್ಯಜನ್ ದೇಹಂ ಯಾರಾದರೆ ದೇಹವನ್ನು ಬಿಟ್ಟು ಹೊರಡುತ್ತಾರೆ ಸಯಾತಿ ಪರಮಾಂಗದಿ ಅಂಥವರಿಗೆ ಮುಕ್ತಿ ಎಂಬುದು ಕಟ್ಟಿಟ್ಟ ಬುದ್ಧಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ನಮಗೇನಿದು, ನಾವು ಯಾವ ರೀತಿಯಲ್ಲಿ ಕೃಷ್ಣ ಹೇಳಿದ್ದನ್ನ ಅನುಸಂಧಾನ ಮಾಡಬೇಕು ಅಂದರೆ ಸ್ವಾಮಿ ನಮಗೂ ಇಂಥ ರೀತಿಯಾದ ಮರಣವನ್ನ ಕೊಡು, ನಮಗೂ ಕೂಡ ಅಂತ್ಯಕಾಲದಲ್ಲೂ ನಿನ್ನ ಸ್ಮೃತಿಯನ್ನ ಕೊಡು, ಈಗಲೂ ನಿನ್ನ ಸ್ಮೃತಿಯನ್ನ ಕೊಡು, ಸದಾ ನಿನ್ನ ಚಿಂತನೆ ಮಾಡುವ ಭಾಗ್ಯ ಕೊಡು. ಅದಕ್ಕೆ ನನ್ನ ಸಾಧನೆಯ ಗುರಿಯೆಲ್ಲ ನಿನ್ನ ಸ್ಮರಣೆಯೇ ಆಗಲಿ. ಇವಾಗ ದಿನಾಗ್ಲೂ ಮಾಡತಕ್ಕಂತಹ ಸಾಧನೆಯ ಗುರಿ ಏನು, ಯಾಕೆ ಸಾಧನೆಗಳು ಮಾಡಬೇಕು, ನಾಳೆ ಅಪೂಪದಾನ, ಬಾಯನ ದಾನ, ಆ ದಾನ, ಈ ದಾನ, ನಾಳೆ ಏಕಾದಶಿ ವ್ರತ, ಏನೇನು ಮಾಡುತ್ತಾ ಬರ್ತೇವಲ್ಲ, ಇದೆಲ್ಲದರ ಗುರಿ ಏನು ಅಂದರೆ ಇಷ್ಟೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ನನಗೆ ಜೀವನದ ಗುರಿಯೇ ನಿಲ್ಲತಾ ಇಲ್ಲ, ನಿನ್ನನ್ನೇ ಸ್ಮರಿಸುವುದು, ನಿನ್ನ ಪಾದದಲ್ಲೇ ಮನಸ್ಸು ಆಧಾರಪೂರ್ವಕವಾಗಿ ನಿಲ್ಲುವುದೇ ನನ್ನ ಜೀವನದ ಗುರಿ. ಅದು ಬರ್ತಾ ಇಲ್ಲ, ಅದು ಬರಲಿಕ್ಕಾಗಿ ತುಂಬಾ ಪುಣ್ಯ ಬೇಕು, ಆ ಪುಣ್ಯಕ್ಕಾಗಿ ಇಷ್ಟು ಸಾಧನೆ ಮಾಡುತ್ತಾ ಇದ್ದೇನೆ. ನೀನು ನನ್ನಿಂದ ಈ ಸಾಧನೆಯನ್ನು ಮಾಡಿಸಿ ನಿನ್ನಲ್ಲೇ ನನ್ನ ಮನಸ್ಸಿರುವಂತೆ ಮಾಡಯ್ಯ ಹರಿಯೇ. ನಿನ್ನ ಸತತ ಸ್ಮೃತಿ ಬರಲಿ, ಕೊನೆಗೆ ನಿನ್ನ ಸ್ಮೃತಿ ಬರಲಿ, ಇದಕ್ಕಾಗಿ ನನ್ನ ಇಡೀ ಸಾಧನವೆಲ್ಲ ಅಂತ ಸಾಧನೆಯ ಗುರಿ ಮೊದಲು ಗೊತ್ತಾಗಬೇಕು. ನಾವೇನೋ ಸಾಧನೆ ಮಾಡ್ತಾ ಇರ್ತೇವೆ, ಪ್ರವಚನದಲ್ಲಿ ಕೇಳ್ತೀವಿ ನಿಷ್ಕಾಮ ಕರ್ಮ ಸಕಾಮ ಕರ್ಮ ಅಂತ ಕೇಳ್ತೀವಿ, ಅದು ಬೇಡಿ ಇದು ಬೇಡಿ ದೇವರನ್ನ ನಾ ಯಾವ ಕಾರ್ಯಗಳು ಮಾಡಬಾರದು ಅದು ಬಿಟ್ಬಿಡ್ತೇವೆ. ಸರಿ, ಏನು ಬೇಡಬಾರದು ದೇವರನ್ನ, ಅವಾಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಅಂತ ಬಾಯಿಯಿಂದ ಬರ್ತಾ ಇರುತ್ತೆ, ಏನೋ ಹಣ ಕಾರ್ಯ ಮಾಡ್ತಾ ಇದ್ದೇನೆ ಅಂತ ಹೋಗ್ತಾ ಇರುತ್ತೆ. ಹಾಗಲ್ಲ, ನೀವು ಏನೂ ಬೇಡಬೇಡಿ ಅಂತ ಹೇಳಿಲ್ಲ, ಬೇಡಬಾರದ್ದನ್ನ ಯಾವುದನ್ನೂ ಬೇಡಬೇಡಿ, ಬೇಡಬೇಕಾದ್ದನ್ನ ಬಾಯಿ ತುಂಬಬೇಡಿ. ಏನು ಬೇಡಬೇಕು ಅಂದರೆ ದೇವರಲ್ಲೇ ಮನಸ್ಸು ಸದಾ ನಿಲ್ಲಬೇಕು ಅಂತ ದೇವರಲ್ಲಿ ಬೇಡಿ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮೃತಿ ಬರಬೇಕು ಎಂಬುದನ್ನ ಬೇಡಿ, ಅದು ಬೇಡಿ ಕರ್ಮಗಳು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಚತುರವಿಧ ಪುರುಷಾರ್ಥಗಳ ಸ್ವಪ್ರದಲ್ಲಿ ಬೇಡದಲೆ ಭಕುತಿಯ ಬೇಡು ಕೊಂಡಾಡು ಅಂತ ದಾಸರಾಯರು ತಿಳಿಸಿಕೊಡುತ್ತಾರೆ. ಇನ್ನ ಮುಂದೆ ಹೇಳುತ್ತಾರೆ, ಅನನ್ಯ ಚೇತಾಹ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಹೇಳುತ್ತಾರೆ. ಚೆನ್ನಾಗಿದೆ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬಂದರೆ ಭಗವಂತನ ಸನ್ನಿಧಾನ ಸೇರಿಬಿಡುತ್ತೇವೆ ಎಂಬುದು ಚೆನ್ನಾಗಿದೆ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಯಾರಿಗೆ ಬರುತ್ತೆ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಕೊಡುತ್ತಾರೆ, ಅಂತಕಾಲೇ ಮತ್ಸ್ಮರಣಂ ನಿತ್ಯ ಅಭ್ಯಾಸವತಃ ಏವ ಭವತಿ. ನಿತ್ಯವೂ ನನ್ನನ್ನ ಸ್ಮರಣೆ ಮಾಡುವ ಅಭ್ಯಾಸ ಇರುವಂತವನಿಗೆ ಕೊನೆಯ ಕಾಲದಲ್ಲಿ ತಾನಾಗಿ ಸ್ಮರಣೆ ಬರುತ್ತೆ. ನಾನ್ಯಥಾ ಇತಿ ಸ್ಪಷ್ಟಮಾಹ, ಬೇರೆ ರೀತಿ ಆಗೋದೇ ಇಲ್ಲ. ದಿನಾಗ್ಲೂ ಕೂಡ ದೇವರ ಸ್ಮರಣೆ ಸದಾಕಾಲ ಮಾಡೋದೇ ಇಲ್ಲ, ಏನೋ ಬೆಳಿಗ್ಗೆ ಒಂದು ಅರ್ಧ ಗಂಟೆಯೋ ಗಂಟೆಯೋ ಮಾಡಿದಂತೆ ಮಾಡಿ ಹೊರಟೋಗೋದು, ಕೊನೆಗೆ ಕೇಳ್ಕೊಂಬೋದು. ಆ ಅರ್ಧ ಗಂಟೆ ಏನೋ ಒಂದು ತಂತು ಮಾಡುತ್ತೇವಲ್ಲ, ಸಂಧ್ಯಾ ವಂದನೆ ಪೂಜೆಯೋ ಅಂತ ಈ ಬಟ್ಲಾಗ ನೀರು ಆ ಬಟ್ಲಿಗೆ ಅದು ಇದು ಏನೋ ಮಾಡುತ್ತೇವಲ್ಲ, ಆ ಮಾಡಿ ಮುಗಿಯೋ ಕಾಲಕ್ಕೆ ಕೈ ಮುಗಿದು ಸ್ವಾಮಿ ನಿನ್ನ ಸ್ಮರಣೆ ಕೊಡು, ಕೊನೆಗೆ ಸಾಯೋ ಕಾಲಕ್ಕೆ ಸ್ಮರಣೆ ಕೊಡು ಅಂತ ಹೇಳಿ ಒಂದು ಸ್ಮರಿಸೋದೇ ಇಲ್ಲ. ಮತ್ತು ಮಾರನೇ ದಿನ ಬೆಳಿಗ್ಗೆ ಮಾತ್ರ ಸ್ಮರಣೆ ಮಾಡೋದು, ಈ ತರ ಮಾಡಲಿಕ್ಕೆ ಕೊಡಲ್ಲ ಭಗವಂತ. ಯಾವಾಗ ಕೊಡ್ತಾನೆ ಅಂದರೆ ಆ ದಿನವಿಡೀ ಪ್ರತಿದಿನ ದೇವರನ್ನ ಸತತ ನೆನೆಯಲಿಕ್ಕೆ ಶುರು ಮಾಡಿದವನಿಗೆ ಕೊನೆಯ ಕಾಲದಲ್ಲಿ ಭಗವಂತ ಕೊಡುತ್ತಾನೆ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಅನನ್ಯ ಚೇತಾಹ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಸತತಂ ಅಂದ್ರೆ ಹೇಳ್ತಾರೆ ಅನ್ಯ ವಿಷಯಕ ಚೇತೋಹೀನ ಸನ್, ಮನಸ್ಸು ಬೇರೆ ಕಡೆಗೆ ಹೋಗ್ಲೇಬಾರದು, ಶ್ರೀಹರಿಯ ಪದಾರವಿಂದದಲ್ಲೇ ಇರಬೇಕು, ಇದನ್ನ ಅಭ್ಯಾಸದಿಂದ ತಂದುಕೋಬೇಕು ಅಂತಾನೆ ಕೃಷ್ಣ. ಅಂದರೆ ನನ್ನ ಅನುಗ್ರಹದಿಂದ ಅಭ್ಯಾಸ, ನಾನೇ ನಿಮ್ಮಲ್ಲಿ ನಿಂತು ಅಭ್ಯಾಸ ಮಾಡಿಸ್ತೇನೆ. ಆ ಅಭ್ಯಾಸದಿಂದ ಏನಾಗುತ್ತೆ ಅಂದ್ರೆ ನನ್ನದೇ ನೆನಪು ಪ್ರತಿಯೊಂದು ಕಾರ್ಯದಲ್ಲೂ ಬರ್ತಾ ಬರ್ತಾ ಬರುತ್ತೆ. ಪ್ರತಿಯೊಂದು ಕಾರ್ಯದಲ್ಲೂ ನನ್ನನ್ನೇ ನೆನೆಯುತ್ತಾ ಬಂದ್ರೆ ಏನಾಗುತ್ತೆ ಅಂದರೆ ಕೊನೆಯ ಕಾಲದಲ್ಲಿ ನನ್ನ ನೆನಪು ಶೀಘ್ರವಾಗಿ ಬರುತ್ತೆ. ಅಂಥವರಿಗೆ ನಾನು ಸುಲಭನಾಗ್ತೇನೆ. ಯಾರಿಗೆ? ನಿತ್ಯ ಯುಕ್ತಸ್ಯ ಯೋಗಿನ ನಿತ್ಯ ಉಪಾಯವತಃ. ಅಂದರೆ ಯಾವಾಗ್ಲೂ ನನಗೆ ಕೊನೆಯಲ್ಲಿ ಸ್ಮರಣೆ ಮಾಡಬೇಕಾ, ಈವಾಗ ನಾನು ಸ್ಮರಣೆ ಮಾಡಲೇಬೇಕು ಅಂತ ಉಪಾಯವನ್ನು ತಿಳ್ಕೊಂಡು ಅದಕ್ಕಾಗಿ ಸತತ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಇದ್ದರೆ ಅವಾಗೇನಾಗುತ್ತೆ ಅಂದರೆ ಕೊನೆಯ ಕಾಲದಲ್ಲಿ ಭಗವಂತನ ನೆನಪು ಬಂದು ಒಳ್ಳೆ ಸದ್ಗತಿ ಪಡೆಯಬೇಕಾದರೆ ಅದಕ್ಕೆ ಪುಣ್ಯ ಬೇಕು. ಅಷ್ಟೇ ಅಲ್ಲ, ಪಾಪ ಇರಬಾರದು. ಈ ಭಗವಂತನ ಸತತ ನೆನಪು ನಿತ್ಯವೂ ಬಂದರೆ ಅದರಿಂದ ಕೊನೆಯ ಕಾಲದಲ್ಲಿ ಭಗವಂತನ ನೆನಪು ಬರಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗೋದಲ್ಲದೆ ಒಳ್ಳೆ ಪುಣ್ಯವೂ ನಮಗೆ ಬರುತ್ತೆ. ಅದರಿಂದ ದೇವರ ಸ್ಮೃತಿ ಅಂತ್ಯ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ನಂತರ ಕೃಷ್ಣ ಹೇಳುತ್ತಾನೆ, ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾನಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂಗತ. ಯಾರಾದರೆ ಅನೇಕ ಜನ್ಮಗಳಲ್ಲಿ ದೇವರ ಚಿಂತನೆ ಮಾಡುತ್ತಾ ಮಾಡುತ್ತಾ ಭಗವಂತನ ದರ್ಶನ ಪಡೆದು ಅಪರೋಕ್ಷ ಜ್ಞಾನ ಪಡೆದು ಅಪರೋಕ್ಷ ಜ್ಞಾನಾನಂತರದಲ್ಲೂ ಪಾರಬ್ಧ ಕರ್ಮ ಉಳಿದಿದ್ದರೆ ಆ ಪಾರಬ್ಧ ಕರ್ಮವನ್ನ ಅನೇಕ ಜನ್ಮಗಳಲ್ಲಿ ಅನುಭವಿಸಿ ನಂತರ ಕೊನೆಯ ಜನ್ಮದಲ್ಲಿ ನನ್ನನ್ನ ನೆನೆದು ನನ್ನನ್ನೇ ಪಡೆದಂತಹ ವ್ಯಕ್ತಿಗಳೇನಿದ್ದಾರೆ ಅವರು ದುಃಖಂ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮತ್ತು ದುಃಖಕ್ಕೆ ಮನೆಯಾದ ಈ ಜನ್ಮ. ಈ ಜನ್ಮ ಹೇಗಿದೆ? ನಾನಾ ದುಃಖಗಳಿಗೆ ಆಶ್ರಯ. ಇಂಥ ದುಃಖಗಳಿಗೆ ಆಶ್ರಯವಾದ ಈ ಜನ್ಮವನ್ನ ನಾಪ್ನುವಂತಿ ಸಂಸಿದ್ಧಿಂ ಪರಮಾಂಗತ. ಒಳ್ಳೆ ಮೋಕ್ಷವನ್ನ ಅಂಥ ಸ್ಥಾನವನ್ನ ಪಡೆದಂತ ಸಂಶಯ ಬರುತ್ತೆ. ಮೋಕ್ಷ ಅಂದ್ರೆ ಏನು? ಭಗವಂತನ ಸಂವಿಧಾನದಲ್ಲಿ ಸದಾ ಇರೋದು. ಇಲ್ಲಿ ಯಾರು ಒಳ್ಳೆ ಸಾಧನೆ ಮಾಡಿಕೊಂಡು ಅಪರೋಕ್ಷ ಜ್ಞಾನ ಆಯಿತು, ನಂತರ ಪ್ರಾರಬ್ಧ ಕರ್ಮ ಸವಿಯಿತು, ಕೊನೆಯ ಜನ್ಮ, ಇಲ್ಲಿಂದ ಹೊರಟರು ಅಂದ್ರೆ ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಹೋಗ್ತಾರಾ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅವರೆಲ್ಲರನ್ನ ಕರೆದುಕೊಂಡು ಹೋಗಿ ಬ್ರಹ್ಮದೇವರ ಲೋಕದಲ್ಲಿ ಕೂಡಿಸಿಟ್ಟಿರ್ತಾರೆ. ಎಲ್ಲರೂ ವೈಟಿಂಗ್ ಕ್ಲಾಸ್ ಅಲ್ಲಿ ಕೂತಿರ್ತಾರೆ, ಸಂತೋಷವಾಗಿ ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ. ಕೊನೆಗೆ ಲಯ ಪ್ರಳಯ ಕಾಲ ಬಂದಾಗ ಬ್ರಹ್ಮದೇವರ ಸಹ ಭಗವಂತನ ಉದರವನ್ನು ಪ್ರವೇಶ ಮಾಡಿ ಅಲ್ಲೇ ಇದ್ದು ಪುನಃ ಭಗವಂತ ಸೃಷ್ಟಿ ಮಾಡಿದಾಗ ಆಗ ವಿರಜಾ ನದಿ ಸ್ನಾನ ಪೂರ್ವಕ ಬ್ರಹ್ಮದೇವರ ಸಹ ಭಗವಂತನ ಸನ್ನಿಧಾನವನ್ನು ಪ್ರವೇಶ ಮಾಡುತ್ತಾರೆ. ಅಂಥವರು ತಿರುಗಿ ಬರುವುದಿಲ್ಲ. ದುಃಖ ಪೂರ್ಣವಾಗಿರತಕ್ಕಂತಹ ಈ ಜನ್ಮಗಳನ್ನ ಅವರು ಪುನಃ ಪಡೆಯುವುದಿಲ್ಲ ಅಂತ ಕೃಷ್ಣ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಸಂಸಿದ್ಧಿಂ ಪರಮಾಂಗತ. ಪರಮಾನ್ ಸಂಸಿದ್ಧಿ ಎಂದರೆ ಮೋಕ್ಷ ಲಕ್ಷಣ ಅಂತ ಹೇಳ್ತಾರೆ. ಮೋಕ್ಷವನ್ನು ಪಡೆದಂತವರು ಮತ್ತು ತಿರುಗಿ ಬರುವುದಿಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೆಂಚದು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಇಲ್ಲಿ ಹೇಳ್ತಾರೆ ಆ ಬ್ರಹ್ಮ ಭುವನಾಲ್ಲೋಕ ಲೋಕಾಹ ಪುನರಾವರ್ತಿನ ಅರ್ಜುನ, ಎಲ್ಲ ಬ್ರಹ್ಮದೇವರ ಸ್ಥಾನ ಮೊದಲುಕೊಂಡು ಎಲ್ಲಾ ಲೋಕಗಳು ಕೂಡ ಪುನರಾವರ್ತನೆ ಮತ್ತು ಬರುವುದು ಹೋಗುವುದಿದೆ. ಆದರೆ ಮಾಮುಪಂಚ ನನ್ನ ಸ್ಥಾನಕ್ಕೆ ಬಂದರೆ ಅಂದರೆ ಮುಕ್ತ ಸ್ಥಾನಕ್ಕೆ ಹೋದರೆ, ವೈಕುಂಠದಲ್ಲೂ ಕೂಡ ಎರಡು ಭಾಗ ಇದೆ, ಅಮುಕ್ತ ಸ್ಥಾನ ಮುಕ್ತ ಸ್ಥಾನ ಅಂತ. ಅಮುಕ್ತ ಸ್ಥಾನದಿಂದಲೂ ಮತ್ತು ತಿರುಗಿ ಬರೋದುಂಟು, ಮುಕ್ತ ಸ್ಥಾನಕ್ಕೆ ಹೋದವರು ಎಂದೂ ತಿರುಗಿ ಬರಲ್ಲ. ಆದ್ದರಿಂದ ನನ್ನನ್ನ ಪಡೆದವರು ಅವರಿಗೆ ಮತ್ತು ಪುನರ್ಜನ್ಮ ಅನ್ನುವುದು ಬರುವುದಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಅಂದರೆ ಎಲ್ಲ ಕೆಲವರು ಏನ್ ಮಾಡುತ್ತಾರೆ, ನೀನು ಇಂಥ ಕಾರ್ಯ ಮಾಡಿದರೆ ಈ ಲೋಕ ಬರುತ್ತೆ, ಆ ಲೋಕ ಬರುತ್ತೆ ಅಂದ್ರೆ ಆಯಾ ಲೋಕಗಳು ಬರಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ, ಸಾಧನೆ ಮಾಡುತ್ತಾರೆ. ಅಲ್ಲಿ ಹೋದರೂ ಕೂಡ ಮತ್ತು ತಿರುಗಿ ಬರಬೇಕಾಗುತ್ತೆ. ತಿರುಗಿ ಬಾರದಂತಹ ಲೋಕ ಒಂದೇ ಒಂದು, ಅದು ನನ್ನ ಲೋಕ. ಅಲ್ಲಿ ಹೋದರೆ ಸಂತೋಷವಾಗಿದ್ದು ಬಿಡುತ್ತಾರೆ, ಪುನಃ ದುಃಖದಿಂದ ಕೂಡಿದ ಸಂಸಾರಕ್ಕೆ ಬರುವುದೇ ಇಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಸಹಸ್ರ ಯುಗ ಪರ್ಯಂತ ಅಹಃ ಯತ್ ಬ್ರಹ್ಮಣೋ ವಿದುಹು ರಾತ್ರಿ ಯುಗ ಸಹ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋಜನಾ. ಇಲ್ಲಿ ಹೇಳ್ತಾ ಇದ್ದಾರೆ, ಮತ್ ಪ್ರಾಪ್ತೌ ಏವ ಅಪುನರಾವೃತ್ತಿ ರೀತಿ ಪ್ರತಿಜ್ಞಾ ಮಾತ್ರೇಣ ಉಕ್ತಸ್ಯ ಸ್ಥಾಪನಾಯ ಆದೌ ಸೃಷ್ಟಿ ಪ್ರಳಯಾದಿ ಕರ್ತೃತ್ವ ಆತ್ಮನಃ ವಕ್ತು ಉಪೋದ್ಘಾತ ಮಾಹ ಅಂತ ಹೇಳ್ತಾರೆ. ಅಂದರೆ ನನ್ನನ್ನೇ ಚಿಂತನೆ ಮಾಡಿ ಮೋಕ್ಷಕ್ಕೆ ಹೋದರೆ ಹೇಗಿರ್ತೀರಾ ಅಂತ ಹೇಳಿ ನನ್ನ ಚಿಂತನೆ ಮಾಡಬೇಕಾದ್ರೆ ನನ್ನ ಮಹಿಮೆ ಚೆನ್ನಾಗಿ ಗೊತ್ತಾಗಬೇಕಲ್ಲ. ಸೃಷ್ಟಿ ಸ್ಥಿತಿ ಲಯ ಮೊದಲಾದ್ದೆಲ್ಲ ನಾನು ಮಾಡುತ್ತೇನೆ, ಅದು ಹೇಗೆ ಮಾಡ್ತೇನೆ ಗೊತ್ತಾ, ಚೆನ್ನಾಗಿ ತಿಳ್ಕೊಂಡು ನನ್ನ ಮಹಿಮೆಯನ್ನ ಚೆನ್ನಾಗಿ ಚಿಂತನೆ ಮಾಡಿ ಅಂತ ಭಗವಂತ ತಿಳಿಸಿಕೊಡತಾ ಇದ್ದಾನೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ.